ಆಕಾಶವಾಣಿ ಚಿತ್ರದುರ್ಗ. ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ,
ಮಳೆ ನೀರು ಕೊಯ್ಲು ಹಾಗೂ ನೈರ್ಮಲ್ಯವನ್ನು ಕುರಿತ ಪ್ರಾಯೋಜಿತ ಸರಣಿ.
ಪ್ರಾಯೋಜಕರು ಅರ್ಹ್ಯಂ ಬೆಂಗಳೂರು.
ಸರ್ವರಲ್ಲೂ ಸುರಕ್ಷಿತ ನಿರಂತರ ನೀರು ಹಾಗೂ ನೈರ್ಮಲ್ಯದ ಕುರಿತ ಜಾಗೃತಿ.
ಅರ್ಹ್ಯಂನ ಸಂಸ್ಕೃತಿ.
ಇಳಿದು ಬಾ ತಾಯಿ, ಇಳಿದು ಬಾ, ಇಳಿದು ಬಾ ತಾಯಿ, ಇಳಿದು ಬಾ.
ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ ಸರಣಿಯಲ್ಲಿ ಇಂದು ಕೊಳವೆ ಬಾವಿ ಜಲ ಮರುಪೂರಣ ಈ ಕುರಿತು ಮಳೆ ನೀರು ಕೊಯ್ಲು ತಜ್ಞ ಎನ್ ಜೆ ದೇವರಾಜರೆಡ್ಡಿ ಅವರೊಂದಿಗೆ ಸಂದರ್ಶನ.
ಚಾವಡಿ ನೀರಾದರೇನು, ಜೋಪಡಿ ನೀರಾದರೇನು, ಜೋಪಾನ ಮಾಡಿದರೆ ಸುಖ ಜೀವನಕ್ಕೆ ಸೋಪಾನವಾಗದೇನು?
ದೇವರಾಜ ರೆಡ್ಡಿ ಅವರಿಗೆ ನಮಸ್ಕಾರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ.
ನಮಸ್ಕಾರ ಸರ್.
ಕೊಳವೆ ಬಾವಿ ಜಲ ಮರುಪೂರಣ ಅಂದರೆ ಏನು?
ಜನಗಳ ದೃಷ್ಟಿಯಲ್ಲಿ ಭೂಮಿಯಲ್ಲಿ ಎಲ್ಲಿ ಕೊರೆದ್ರೂ ನೀರಿದೆ ಅನ್ನೋ ಒಂದು ಭಾವನೆ ಇತ್ತು ಮೊದಲು. ಮೊದಲೆಲ್ಲ 80-100 ಅಡಿಗೆ ನೀರು ಸಿಗ್ತಾ ಇತ್ತು. ಕೊಳವೆ ಬಾವಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ 1,000 ಅಡಿ 1.5 ಸಾವಿರ ಅಡಿ ಕೊರಿತಾ ಹೋದ್ವಿ. ಅಲ್ಲಿ ಬಂದಂಥ ನೀರು ಸಹ ಖಾಲಿಯಾಗ್ತಾ ಇದೆ. ಕೆಲವ್ರಿಗೆ ಏನಾಗಿದೆ ಅಂದರೆ ಇನ್ನೂ ಭೂಮಿಯಲ್ಲಿ ನೀರಿದೆ, ಒಳ್ಳೆ ಪಾಯಿಂಟ್ ತೋರಿಸಿದ್ರೆ ಭೂಮಿಯಲ್ಲಿ ನೀರು ತೆಗಿಬೋದು ಅನ್ನೋ ಕಲ್ಪನೆ ಇದೆ. ಭೂಮಿಯ ಒಳಗೆ ಏನೆಲ್ಲ ಇರ್ಬೋದು ಅಂತಂದೇಳಿ ನಾವೆಲ್ಲ ಒಂದು ಇಮ್ಯಾಜಿನ್ ಮಾಡ್ಕೊಬೋದು. ಮೇಲ್ಭಾಗದಲ್ಲಿ ಒಂದು ಮಣ್ಣಿನ ವಲಯ ಅಂತ ಹೇಳ್ತೀವಿ. ಕೆಲವು ಕಡೆ 2 ಅಡಿಯಿಂದ ಹಿಡಿದು 10-15-20 ಅಡಿವರೆಗೂ ಮಣ್ಣಿನ ವಲಯ ಇರ್ತದೆ. ಮಣ್ಣಿನ ವಲಯ ಮುಗಿದ ತಕ್ಷಣ ಶಿಥಿಲ ಆಗಿರ್ತಕ್ಕಂಥ ವಲಯ, ಅದಕ್ಕೆ ನಾವು ವೆದರ್ಡ್ ಝೋನ್ ಅಂತ ಹೇಳ್ತೇವೆ. ಅದು ಕೂಡ ಸುಮಾರು ಒಂದು 30-40 ಅಡಿವರೆಗೂ ಶಿಥಿಲೀಕರಣ ಆಗಿರ್ತಕ್ಕಂಥ ವಲಯ ಇರ್ತದೆ. ಅಲ್ಲಿಂದ ಕೆಳಗೆ ಸುಮಾರು ಒಂದು 80 ಅಡಿವರೆಗೂ ಫ್ರ್ಯಾಕ್ಚರ್ಡ್ ಝೋನ್ ಅಂತ ಹೇಳ್ತೇವೆ, ಅಂದರೆ ಭೂಮಿಯಲ್ಲಿ ಕಲ್ಲಲ್ಲಿ ಟೊಳ್ಳು ಪದರ ಇರ್ತಕ್ಕಂಥದ್ದು. ಅದು ಕೆಲವು ಪ್ರದೇಶದಲ್ಲಿ 300 ಅಡಿವರೆಗೂ ಎಕ್ಸ್ಟೆಂಡ್ ಆಗಿರ್ತದೆ. ಅಲ್ಲಿಂದ 300 ಅಡಿಯಿಂದ ಕೆಳಗೆ ಇರ್ತಕ್ಕಂಥದ್ದೆಲ್ಲ ಏಕಶಿಲೆ, ಅದರಲ್ಲಿ ಸಣ್ಣ ಶಿಯರ್ಸ್ ಅಂತ ಹೇಳ್ತೀವಿ, ಅಂದರೆ ಕೂದಲ ಗಾತ್ರದ ಎಳೆ ಗಾತ್ರದ ಅಷ್ಟೇ ಸಂದುಗಳು ಇರಲಿಕ್ಕೆ ಸಾಧ್ಯ ಬಿಟ್ಟರೆ ಅಲ್ಲೆಲ್ಲೂ ದೊಡ್ಡ ಪ್ರಮಾಣದ ನೀರು ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಲ್ಲ ವಲಯದ ನೀರನ್ನು ಖಾಲಿ ಮಾಡಿದ್ದೀವಿ. ಸಾಯಿಲ್ ಝೋನಲ್ಲೂ ನೀರು ಖಾಲಿಯಾಗಿದೆ, ಶಿಥಿಲ ವಲಯದಲ್ಲೂ ಖಾಲಿಯಾಗಿದೆ, ಫ್ರ್ಯಾಕ್ಚರ್ ಝೋನಲ್ಲೂ ಖಾಲಿಯಾಗಿದೆ. ಅಂತರ್ಜಲದ ನಿಕ್ಷೇಪವನ್ನು ಮ್ಯಾಕ್ಸಿಮಮ್ ಖಾಲಿ ಮಾಡಿದ್ದೇವೆ. ಇವತ್ತು ನ್ಯಾಚುರಲ್ ಆಗಿ ರೀಚಾರ್ಜ್ ಆಗಬೇಕು, ಅಂದರೆ ಮಳೆ ತಾನಾಗ್ತಾನೆ ಬಿದ್ದಂಥ ನೀರು ಭೂಮಿಯಲ್ಲಿ ಎಷ್ಟು ಹೋಗಬೇಕು ಅಷ್ಟೇ ಮಾತ್ರ ಹೋಗುತ್ತೆ, ಬಿಟ್ಟರೆ ನಮಗೆ ಮೊದಲಿನ ಸ್ಥಿತಿಗೆ ಬರಲಿಕ್ಕೆ ಭಾಳ ಕಷ್ಟದ ಕೆಲಸ. ಚಿತ್ರದುರ್ಗದಲ್ಲಿ ನಮಗೆ ಸಾಯಿಲ್ ಪ್ರೊಫೈಲ್ ತುಂಬ ಕಡಿಮೆ, ಡೈರೆಕ್ಟ್ ಫ್ರ್ಯಾಕ್ಚರ್ ಝೋನ್ ನಮ್ಮಲ್ಲಿ. ಕೆಲವು ಕಡೆ ಹೇಳ್ತಾರೆ ಬೋರ್ವೆಲ್ಗೆ 5-10 ಅಡಿ ಪೈಪ್ ಹಾಕಿದ್ದೀವಿ ಸರ್, ಕೆಳಗೆಲ್ಲ ಬಂಡ ಇದೆ ಅಂತ ಹೇಳ್ತಾರೆ. ನಾವೀಗ ಮುಂದಿನ ಆಪ್ಷನ್ ಏನಂತಂದರೆ ಏನಾದರೂ ಮಾಡಿ ನಮ್ಮಲ್ಲಿ ಬಿದ್ದಂಥ ನೀರನ್ನು ಭೂಮಿಯಲ್ಲಿ ಇಂಗಿಸಬೇಕು. ಹೊಲಗಳಲ್ಲಿ ಬದುಗಳಾಗ್ತಕ್ಕಂಥದ್ದು, ಇಂಗುಗುಂಡಿಗಳು, ಕೃಷಿ ಹೊಂಡಗಳು ಇವೆಲ್ಲ ಮಾಡ್ತೀವಿ. ಏನೇ ಮಾಡಿದ್ರೂ ಡೈರೆಕ್ಟ್ ರೀಚಾರ್ಜ್ ಆಗಲ್ಲ, ಅಂದರೆ ನೇರವಾಗಿ ಬಿದ್ದಂಥ ನೀರು ನಮ್ಮ ಅಂತರ್ಜಲಕ್ಕೆ ಅದರಲ್ಲಿ ಸೇರ್ತಕ್ಕಂಥ ಪ್ರಮಾಣ ಕಡಿಮೆ. ಬಟ್ ಈ ನಾವು ಕೊಳವೆ ಬಾವಿಗೆ ಜಲ ಮರುಪೂರಣ ಮಾಡ್ತಕ್ಕಂಥ ವಿಧಾನದಲ್ಲಿ ಏನಾಗ್ತಂದರೆ ನಮ್ಮ ಜಮೀನಲ್ಲಿ ನಮ್ಮ ಪ್ರದೇಶದಲ್ಲಿ ಎಷ್ಟು ಮಳೆ ಬರ್ತದೆ ಅಷ್ಟು ನೀರನ್ನು ನೇರವಾಗಿ ತಗೊಂಡೋಗಿ ಅಂತರ್ಜಲಕ್ಕೆ ತುಂಬಿಸ್ಬೋದು, ನೀರಿನ ಸೆಲೆಯನ್ನು ಹೆಚ್ಚು ಮಾಡ್ಬೋದು.
ವೈಜ್ಞಾನಿಕವಾಗಿ ಅದು ಸಾಧ್ಯ?
ವೈಜ್ಞಾನಿಕವಾಗಿ ಒಬ್ಬ ಕೊಳವೆ ಬಾವಿ ಮರುಪೂರಣ ಮಾಡ್ತಕ್ಕಂಥ ತಜ್ಞನಾಗಿ ಒಬ್ಬ ರೈತನಾಗಿ ಇದು ನಮ್ಮ ಸ್ಥಳೀಯ ತಾಂತ್ರಿಕತೆ. ಇಲ್ಲೇನು ಬೇರೆ ದೇಶದ ಟೆಕ್ನಾಲಜಿ ದೊಡ್ಡ ವಿಜ್ಞಾನಿಗಳು ಬೇಕು ಅನ್ನೋಂಥ ತಾಂತ್ರಿಕತೆ ಇಲ್ಲ. ಸರಳ, ಕಡಿಮೆ ವೆಚ್ಚದಲ್ಲೇ ಎಲ್ಲರೂ ನೋಡಿ ಮಾಡ್ಕೊಳ್ಬೋದಂಥ ಒಂದು ವಿಧಾನ.
ನೀರಿಲ್ಲದೆ ಇದ್ದಾಗ ಮಾಡಬೇಕು ಇದನ್ನ, ನೀರಿದ್ದಾಗ ಮರುಪೂರ್ಣ ಮಾಡಬೇಕು.
ನನ್ನ ಬೋರ್ವೆಲ್ಲ 5 ಇಂಚ್ ನೀರಿದೆ, ನನಗೆ ಬೇಡ.
ಯಾಕೆ ಮಾಡಿಸ್ಬೇಕು?
ನಮಗೆ ಬರ್ತಕ್ಕಂಥ ಸಮೃದ್ಧಿ 4,000 ಗ್ಯಾಲನ್ನು 5,000 ಗ್ಯಾಲನ್ ನೀರಾದರೂ ಯಾವ ಕ್ಷಣದಲ್ಲಿ ಬೇಕಾದ್ರೂ ನೀರು ಹೋಗ್ಬೋದು, ಕಡಿಮೆ ಆಗ್ಬೋದು. ಕಡಿಮೆ ಇರ್ತಕ್ಕಂಥವ್ರು ಈಗ ಸಾಕಷ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮತ್ತು ನೀರು ಚೆನ್ನಾಗಿರೋರು ಕೂಡ ಮಾಡ್ಕೊತಾ ಇದ್ದಾರೆ. 30 ವರ್ಷದಿಂದ ಬೋರ್ವೆಲ್ ಕೊರೆಸಿದ್ದೇವೆ, ಬರೀ 100-150 ಅಡಿ ಮಾತ್ರ ಆಳ ಇದೆ. ಆ ಬೋರ್ವೆಲಲ್ಲಿ ನೀರಿಲ್ಲ, ಈಗ 500-600 ಅಡಿ ಬೋರ್ವೆಲ್ ಇದೆ. ಆ ಬೋರ್ವೆಲಿಗೆ ಮಾಡಬೇಕಾ, ಇದಕ್ಕೆ ಹೊಸ ಬೋರ್ವೆಲ್ಗೆ ಮಾಡಬೇಕನ್ನೋ ಕಲ್ಪನೆ ಇದ್ದರೆ ನನ್ನ ದೃಷ್ಟಿಯಲ್ಲಿ ಯಾವ ಬೋರ್ವೆಲಲ್ಲಿ ಮೊದಲು ಸಮೃದ್ಧಿ ನೀರು ಬಂದಿರ್ತದೆ ಆ ಬೋರ್ವೆಲ್ಗೆ ಮರುಪೂರಣ ಮಾಡಿದ್ರೆ ತುಂಬ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು. ಆಳ ಇಂಪಾರ್ಟೆಂಟ್ ಅಲ್ಲ ನನಗೆ. ಬೋರ್ವೆಲಲ್ಲಿ ಪದರಗಳು, ಸಂದುಗಳು, ಗ್ಯಾಪ್ಗಳಿರಬೇಕು, ಆವಾಗ ಹೆಚ್ಚಿನ ನೀರನ್ನು ಭೂಮಿಗೆ ಸೇರಿಸಲಿಕ್ಕೆ ಸಾಧ್ಯ ಆಗುತ್ತೆ.
ಮಾಡಬೇಕು ಮಳೆ ನೀರಿನ ಸಂಗ್ರಹಣೆ, ಇದು ನಮ್ಮ ನಿಮ್ಮೆಲ್ಲರ ಹೊಣೆ.
ಭೂಮಿಗೆ ಇಂಗುವ ಜಲ ತುಂಬುವುದು ರೈತನಿಗೆ ಬಲ.
ಕೊಳವೆ ಬಾವಿ ಜಲ ಮರುಪೂರಣ ಯಶಸ್ವಿ ಆಗಬೇಕು ಅಂದರೆ ನಿಮ್ಮ ದೃಷ್ಟಿಯೊಳಗೆ ಈ ಹಿಂದೆ ಮೊದಲು ಎಲ್ಲಿ ಸಮೃದ್ಧವಾಗಿ ನೀರು ಸಿಕ್ಕಿತ್ತು ನಮಗೆ ಕೊಳವೆ ಬಾವಿಯಲ್ಲಿ, ಅಲ್ಲೇ ಮರುಪೂರಣ ಮಾಡೋದು ಒಳ್ಳೆಯದು?
ಕೊಳವೆ ಬಾವಿ ನೀರು ಶುದ್ಧವಾದಂಥ ನೀರು ಅನ್ನೋ ಒಂದು ಕಲ್ಪನೆಯೊಂದಿಗೆ ನಾವು ಇವತ್ತು ಬೋರ್ವೆಲ್ಗಳನ್ನ ಸಂಖ್ಯೆ ಜಾಸ್ತಿ ಮಾಡ್ತಾ ಹೋದ್ವಿ. ಇವತ್ತು ನೀರಿನ ಪರಿಶುದ್ಧತೆ ದೃಷ್ಟಿಯಲ್ಲಿ ಮೊದಲು ಬಾವಿ ನೀರು ಕೆರೆ ನೀರು ಬಯಾಲಾಜಿಕಲ್ ಕಂಟಾಮಿನೇಷನ್ ಆಗ್ತಾಯಿತ್ತು, ಅಂದರೆ ಬ್ಯಾಕ್ಟೀರಿಯಾಸ್ ಬೇಗ ಸೇರಿಕೊಂಡು ನಮಗೆ ಕಾಲರಾ ಮಲೇರಿಯಾ ಅಂತ ಕಾಯಿಲೆ ಬರ್ತಾ ಇತ್ತು. ಬೋರ್ವೆಲ್ಗಳ ನೀರನ್ನ ಅವಲಂಬಿಸಿದ ಮೇಲೆ ಆ ಕಾಯಿಲೆಗಳು ಕಡಿಮೆ ಆಯಿತು. ಕಡಿಮೆ ಆಗಿದ್ದು ಒಂದು ಸಾಧನೆ ಅಂತ ನಾವು ಹೇಳ್ಕೊತೀವಿ. ಆದರೆ ನಮಗೆ ಇವತ್ತು ವಿರುದ್ಧವಾಗಿ ನಾವು ಭೂಮಿಯಲ್ಲಿ ಇರ್ತಕ್ಕಂಥ ನೀರು ಅನ್ನಲಿಕ್ಕಿಂತಲೂ ನಾನು ಹೇಳಿದ್ದು ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು. ಎಲ್ಲ ರಾಸಾಯನಿಕಗಳು ಇರ್ತಕ್ಕಂಥ ನೀರನ್ನು ನಾವು ತೆಗಿತಾ ಇದ್ದೇವೆ. ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ನೈಟ್ರೇಟು, ಫ್ಲೋರೈಡು, ಆರ್ಸೆನಿಕ್ಕು, ಕಲ್ಲಿನ ಪದರಗಳಲ್ಲಿ ಏನೇನಿದೆ ಎಲ್ಲದೂ ನೀರಿನಲ್ಲಿ ಡೈಲ್ಯೂಟ್ ಆಗಿ ಕರಗಿ ಹೋಗಿ ಆ ಅಂತರ್ಜಲದ ಶಿಲೆಗಳಲ್ಲಿ ಸೇರ್ಕೊಂಡಿದೆ, ಸಂದಗಳಲ್ಲಿ. ನಳೆದು ನಮ್ಮ ಊರು ನಮ್ಮ ಜಿಲ್ಲೆ ಅನ್ನೋಕ್ಕಿಂತಲೂ ಇಡೀ ಪ್ರಪಂಚದ ಸಮಸ್ಯೆ ಆಗಿದೆ. ಎಲ್ಲೆಲ್ಲಿ ಬೋರ್ವೆಲ್ಸ್ ಇದೆ ಅಲ್ಲೆಲ್ಲ ಗಡಸ್ ನೀರಾಗಿದೆ, ನೀರು ಗಡಸಾದರೆ ತೊಂದರೆ ಇಲ್ಲ. ಆದರೆ ಆ ನೀರಿನಲ್ಲಿ ಹಾನಿಕಾರಕ ಅಂಶಗಳಿದೆ. ಫ್ಲೋರೈಡ್ 0.5 to 1.5 ಇರಬೇಕು. ಇವತ್ತು 5 PPM 10 PPM ಎಲ್ಲ ಹೋಗಿದೆ. ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆ ಅಂದರೆ ನಮಗೆ ಕಾಪರ್ ಗೋಲ್ಡ್ ಮಿನರಲೈಸೇಷನ್ ಆಗಿದೆ. ಆ ಕಾಪರ್ ಗೋಲ್ಡ್ ಅಂಶ ಕೂಡ ನೀರಿನಲ್ಲಿ ಸೇರ್ತಾ ಇದೆ. ನೈಟ್ರೇಟ್ ಮಿನರಲೈಸೇಷನ್ ಆಗಿದೆ ಸಾಕಷ್ಟು. ಇವತ್ತು ನನ್ನ ದೃಷ್ಟಿಯಲ್ಲಿ ಕೊಳವೆ ಬಾವಿ ನೀರಿಗೆ ನಾವು ಮರುಹೋಗೋಕ್ಕಿಂತಲೂ ಬೇರೆ ವಿಧಾನಗಳನ್ನ ಹುಡ್ಕೊಳ್ಬೇಕಾಗುತ್ತೆ.
ಕೊಳವೆ ಬಾವಿಗೆ ಜಲ ಮರುಪೂರಣವನ್ನ ಹೆಂಗ್ ಮಾಡೋದು? ಬೋರ್ವೆಲ್ ಇದೆ, ಅಲ್ಲಿ ತಗೊಂಡು ನೀರು ಹೊಯ್ಯಕ್ಕಾಗುತ್ತೆ.
ಬೋರ್ವೆಲ್ ರೀಚಾರ್ಜ್ ಮಾಡುವಾಗ ಒಬ್ಬ ರೈತನು ಕೂಡ ಒಂದು ವಿಜ್ಞಾನಿ ತರ ಯೋಚನೆ ಮಾಡ್ಬೇಕಂತ ನನ್ನ.
ಈ ಕೊಳವೆ ಬಾವಿ ಜಲ ಮರುಪೂರ್ಣವನ್ನ ರೈತರು ಮಾತ್ರ ಮಾಡಿಸಿದ್ರೆ ಒಳ್ಳೇದು, ಅಥವಾ ನಾವು ಮನೆ ಮನೆಗಳಲ್ಲಿ ಕೊಳವೆ ಬಾವಿಗಳನ್ನ ತೆರೆದಿರ್ತೀವಿ, ಅವರು ಮಾಡ್ಲಿಕ್ಕೆ ಸಾಧ್ಯ?
ಫಸ್ಟ್ ರೈತರಿಗೆ ಫೋಕಸ್ ಮಾಡಿರ್ತಕ್ಕಂತ ಈ ಕಾರ್ಯಕ್ರಮ, ಕೃಷಿ ಭೂಮಿಗಳಲ್ಲಿ ಇವತ್ತು ನೀರಿನ ಕೊರತೆ ಎದ್ದು ಕಾಣ್ತಾ ಇದೆ. ಈ ಬೋರ್ವೆಲ್ ರೀಚಾರ್ಜ್ ಮಾಡುವಾಗ ಒಂದು ರೈತ ಒಂದು ತನ್ನದೇ ಆದಂಥ ಒಂದು ವಿಜ್ಞಾನಿ ಥರ ಯೋಚನೆ ಮಾಡಬೇಕು ಅಂತ. ಯಾಕಂದರೆ ಅವನ ಹೊಲದಲ್ಲಿ ಎಲ್ಲಿ ಬದು ಹಾಕಬೇಕು, ಎಲ್ಲಿ ನೀರು ನಿಲ್ಲುತ್ತೆ, ಹೇಗೆ ನೀರು ನನ್ನ ಹೊಲದಲ್ಲಿ ಹೋಗುತ್ತೆ ಅಂತ ಒಂದು ಕಲ್ಪನೆ ಇರ್ತದೆ. ಯಾವ ಕೊಳವೆ ಬಾವಿಯ ಹತ್ತಿರದಲ್ಲಿ ಅವನ ಜಮೀನಲ್ಲಾಗ್ಬೋದು, ಪಕ್ಕದ ಜಮೀನಲ್ಲಾಗ್ಬೋದು, ಹರಿದು ಹೋಗ್ತಕ್ಕಂಥ ನೀರು ಅವನ ಬೋರ್ವೆಲ್ ಹತ್ರ ಬರಂಗಿರಬೇಕು. ಅಂಥ ಜಾಗ ಇದ್ದರೆ ಮಾತ್ರ ರೀಚಾರ್ಜ್ ಮಾಡಬೇಕು. ಮತ್ತು ಸುಮ್ಮನೆ ನನ್ನ ಜಮೀನಲ್ಲಿ ಎಲ್ಲೋ ಒಂದು ಗುಡ್ಡದ ಮೇಲೆ ಎತ್ತರದ ಜಾಗದಲ್ಲಿ ಬೋರ್ವೆಲ್ ಇದೆ, ಅದಕ್ಕೂ ನಾನು ಮರುಪೂರ್ಣ ಮಾಡ್ತೀನಿ ಅಂದರೆ ಅದು ಸಕ್ಸಸ್ ಆಗಲ್ಲ.
ಅಂಥದ್ದೊಂದು ಸಂದರ್ಭ ಇದ್ರೆ ಕೊಳವೆ ಬಾವಿಯ ಹತ್ರ ನೀರು ಬರುವ ಹಾಗೆ ಏನಾದ್ರು ಅನುಕೂಲಗಳು ಮಾಡ್ಕೊಳ್ಳೋಕೆ ಸಾಧ್ಯ
ಇದ್ರೆ ಮಾಡ್ಬೋದು.
ನೆಲದ ಒಂದು
ಏರುಪೇರು ಮಾಡಿ, ಕಾಲುವೆಗಳು ಮಾಡಿ ನೀರನ್ನು ತಗೊಂಡೋಗೋದಾದ್ರೆ ಮಾಡ್ಬೋದು. ನೀರು ಹರಿದು ಬರೋಂಥ ಜಾಗದಲ್ಲೇ ಬೋರ್ವೆಲ್ ಇದ್ರೆ ಸೂಕ್ತ, ಕಮ್ಮಿ ಖರ್ಚಲ್ಲಾಗುತ್ತೆ. ಇಂಥ ಒಂದು ಪ್ರದೇಶ ಇದ್ದು ಎಲ್ಲ ಸರಿ ಇದ್ರೆ ಆ ಬೋರ್ವೆಲ್ ಹತ್ರ ಇಂಗು ಉಂಡಿಯನ್ನು ರಚನೆ ಮಾಡಬೇಕು.
ನಿಖರವಾಗಿ ಹೇಗೆ ಮಾಡಬೇಕು ಅಂತ ಒಂಚೂರು ಹೇಳಿ.
ಬೋರ್ವೆಲ್ ಮಧ್ಯ ಭಾಗದಲ್ಲಿ ಇಟ್ಕೊಂಡು 10 feet ಉದ್ದ, 10 feet ಅಗಲ, 10 feet ಆಳದ ಗುಂಡಿಯನ್ನು ತೆಗಿಬೇಕು ಬೋರ್ವೆಲ್ ಸುತ್ತಲೂ, ಅಂದ್ರೆ ಚೌಕಾಕಾರದ ಒಂದು ಬಾವಿ ತರ.
ಬೋರ್ವೆಲ್ ಮಧ್ಯದಲ್ಲಿ
ಕೇಸಿಂಗ್ ಪೈಪ್ ಹಾಗೆ ಇರ್ತದೆ, ಕೇಸಿಂಗ್ ಪೈಪ್ಗೆ ತೊಂದರೆ ಮಾಡಿದಾಗ ಪೈಪ್ ಆಗೇ ಇರ್ತದೆ, ಮೋಟರ್ ಆಗೇ ಇರ್ತದೆ. ಈ ಗುಂಡಿ ತೆಗೆದ್ರಲ್ಲಿ ಕೂಡ ವಿಧಾನ ಇದೆ, ಲೇಬರ್ ತ್ರೂ ಬೇಕಾದ್ರೂ ಕೆಲಸ ಮಾಡಿಸ್ಬೋದು, ಇಲ್ಲ ಇಟಾಚಿ JCBಗಳೆಲ್ಲ ಬಂದಿದೆ ಅದರಲ್ಲಿ ಬೇಕಾದ್ರೂ ಗುಂಡಿಯನ್ನು ತೆಗೆಸ್ಬೋದು. ಇಷ್ಟು ಗುಂಡಿ ತೆಗೆದಾದ ನಂತರ ಈ ಕೇಸಿಂಗ್ ಪೈಪ್ ಇದೆಯಲ್ಲ ಒಂದು ಕಾಂಕ್ರೀಟ್ ಹಾಕಿಸ್ತೇವೆ ಸುತ್ತಲೂ, ಸ್ವಲ್ಪ ವೀಕ್ ಝೋನ್ ಅಂತ, ಅದ್ರ ಪಕ್ಕದಲ್ಲಿ ನೀರು ಕಲುಷಿತ ನೀರು ಹೋಗ್ಬೋದು ಅನ್ನೋ ಉದ್ದೇಶದಿಂದ ಈ ಒಂದು ಕೇಸಿಂಗ್ ಪೈಪ್ಗೆ ರಂಧ್ರಗಳು ಮಾಡ್ತೇವೆ. ಮತ್ತೆ
ಮೊದಲು ಸಿಮೆಂಟ್ ಇಂದ ಅದಕ್ಕೊಂದು
ಕವಚ ಮಾಡಿ ಅದಾದ ನಂತರ ಕೇಸಿಂಗ್ ಪೇಪರ್ಗೆ ರಂಧ್ರಗಳು ಮಾಡ್ತಕ್ಕಂಥ ಕೆಲಸ ಕೆಳಭಾಗ ತಳಭಾಗದಲ್ಲಿ ಮಾತ್ರ ಮಾಡೋದು.
ಕಾಂಕ್ರೀಟ್ ತಳಭಾಗದಲ್ಲಿ ರಂಧ್ರಗಳನ್ನು ಮಾಡ್ತೀವಿ,
ಒಂದು ಕಂಬಕ್ಕೆ ಒಂದು ಸಪೋರ್ಟ್ ಕೊಟ್ಟಾಗೆ. ಈ ರಂಧ್ರಗಳು ಮಾಡ್ತಕ್ಕಂಥ ವಿಧಾನದಲ್ಲಿ ಒಂದು ಸರಳವಾದಂಥ ಒಂದು ಕ್ಲೂ ಏನಂತಂದರೆ, ಒಂದು ಕೇಸಿಂಗ್ ಪೇಪರ್ಗೆ ಒಂದು 100 ರಂಧ್ರಗಳು ಮಾಡಬೇಕು. ಒಂದು ರಂಧ್ರಕ್ಕೂ ಇನ್ನೊಂದು ರಂಧ್ರಕ್ಕೂ 3 inches ದೂರ ಅಂತರ ಮೇಂಟೈನ್ ಮಾಡಬೇಕು. ಮತ್ತು ಆ ಡಯಾಮೀಟರ್ ಎಷ್ಟು ಸೈಜ್ ಇರಬೇಕಂದ್ರೆ, ಒಂದು ಕಿರುಬೆರಳು ಅಂತ ಏನು ಹೇಳ್ತೀವಲ್ಲ ಚಿಕ್ಕ ಗಾತ್ರ, ಅಂದರೆ 6 mm ಡಯಾ,
6 mm
ಒಂದು ಪೆನ್ ಗಾತ್ರ ಪೆನ್ಸಿಲ್ ಗಾತ್ರದ ರಂಧ್ರಗಳು ಅಂತ ಹೇಳ್ಕೋಬಹುದು. ಇಂಥ ರಂಧ್ರಗಳು ಒಂದು ಹೋಲ್ಗೂ ಇನ್ನೊಂದು ವರ್ಗೂ 3 inches ಅಂತರ ಇರಬೇಕು. 100 ರಂಧ್ರಗಳು ಮಾಡಿದ್ರೆ ಸಾಕು, ನಾವು 5000 gallon ಬೇಕಾದ್ರೂ ನೀರನ್ನು ಭೂಮಿಗೆ ಇಂಗಿಸ್ಬೋದು. ಆ ಒಂದು ಕೇಸಿಂಗ್ ಪೈಪ್ಗೆ ಫಿಲ್ಟರ್ಸ್ ಹಾಕಬೇಕು, ಶೋಧಕಗಳನ್ನು, ಶೋಧ ಆದ ನೀರು ಮಾತ್ರ ಬೋರ್ಗೂ ಬಿಡಬೇಕು. ಈ ಶೋಧಕಗಳೇನಂತಂದರೆ ಅಕ್ವಾಮೆಶ್ ಅಂತ ಒಂದು ಮೆಂಬ್ರೇನ್ ಬರ್ತದೆ, ಮತ್ತೊಂದು ನೈಲಾನ್ ಮೆಶ್ ಅಂತ ಒಂದು ಮೆಂಬರೇನ್ ಬರ್ತದೆ, ಮತ್ತೊಂದು ಸ್ಯಾಂಡ್ ಫಿಲ್ಟರ್ ಅಂತ. ಈ ಮೂರು ಚೋದಕಗಳನ್ನ ಕೇಸಿಂಗ್ ಪೇಪರ್ಗೆ ಸುತ್ತುವರಿಬೇಕು, ಭದ್ರವಾಗಿ ಕಟ್ಟಿ ಬಿಗಿಬೇಕಾಗುತ್ತೆ ಗಟ್ಟಿಯಾಗಿ. ಇದಾದ ನಂತರ ಇಂಗುಗುಂಡಿಗೆ ಜಲ ಮರುಪೂರ್ಣ ಸಾಮಗ್ರಿಗಳು ತುಂಬಬೇಕು. 10 ಅಡಿ ಆಳದ ಇಂಗುಗುಂಡಿಗೆ 9 ಅಡಿ ಮಾತ್ರ ತುಂಬಬೇಕು.
ಏನನ್ನ ತುಂಬಬೇಕು?
ಕಲ್ಲುಗಳನ್ನ, ಬೌಲ್ಡರ್ಸ್ ಅಂತ ಹೇಳ್ತೀವಿ, ಅವರ ಜಮೀನುಗಳಲ್ಲೇ ಸಿಗುತ್ತಿದೆಲ್ಲ. ಇದು 5 ಅಡಿಯಷ್ಟು ಬೌಲ್ಡರ್ಸ್ ತುಂಬಬೇಕು, 1 ಅಡಿಯಿಂದ 1.5 ಅಡಿ ದಪ್ಪದ. ಇದರ ಮೇಲ್ಭಾಗದಲ್ಲಿ ನಾವು 3 ಇಂಚ್ ಗಾತ್ರದ ಜಲ್ಲಿ ಅಂತ ಹೇಳ್ತೀವಿ, 3 ಇಂಚ್ ಗಾತ್ರದ ಜಲ್ಲಿಗಳು ಕೂಡ ಜಮೀನುಗಳಲ್ಲಿ ಅಲ್ಲಿ ಇಲ್ಲೆಲ್ಲ
ಸಿಗುತ್ತೆ.
ಅದು ಒಂದು 1 ಅಡಿಯಷ್ಟು ತುಂಬಬೇಕು. ಅದರ ಮೇಲ್ಭಾಗದಲ್ಲಿ ಬೇಬಿ ಜಲ್ಲಿ ಅಂತ ಹೇಳ್ತೀವಿ, ಬಟಾಣಿ ಜಲ್ಲಿ, ಬೇಬಿ ಜಲ್ಲಿ ಅಂತ. ಅದು ಸಿಕ್ಕಲಿಲ್ಲ ಅಂತಂದ್ರೆ ನಾವು ಕ್ರಷರಿಂದ ಏನಾದರೂ ಸ್ವಲ್ಪ ತರಲೇಬೇಕಾಗುತ್ತೆ. ಅದು ಕೂಡ ಒಂದು 1 ಅಡಿಯಷ್ಟು ತುಂಬಬೇಕು. ನಾವು ಇದರೊಳಗೆ ಸ್ವಲ್ಪ ಇದ್ದಲು ಬಳಸಿದ್ರೆ ಇನ್ನು ಒಳ್ಳೇದು. ಕೃಷಿ ಭೂಮಿಗಳಲ್ಲಿ ಇದ್ದಲೆ ಅವಶ್ಯಕತೆ ಇಲ್ಲ, ಆದರೂ ಮನೆಗಳಲ್ಲಿ ಕೃಷಿ ಭೂಮಿಗಳಲ್ಲಿ ಜಮೀನಲ್ಲಿ ಸಿಕ್ಕರೆ ಬಳಸಿದ್ರೆ ಒಳ್ಳೇದು. ಇದಾದ ನಂತರ ಇದ್ರ ಮೇಲೆ HDPE ನೆಟ್ ಅಂತ ಬರ್ತದೆ, ಪೂರ್ತಿ ಮ್ಯಾಟ್ ತರ ನಮ್ಮ ಇಂಗುಗುಂಡಿಗೆ ಪೂರ್ತಿ ಸುತ್ತುವರಿಬೇಕು, ಚಾಪೆ ತರ ಪೂರ್ತಿ ನಮ್ಮ ಗುಂಡಿಯಲ್ಲಿ ಪೂರ್ತಿ ನಮ್ಮ ಜಲ್ಲಿ ಕಾಣದಾಗೆ ಮುಚ್ಚಿಬಿಡ್ಬೇಕು ಅದನ್ನ
ಮೇಲ್ಗಡೆಗೆ.
ಅದರ ಮೇಲ್ಭಾಗದಲ್ಲಿ 2 ಅಡಿಯಷ್ಟು ದಪ್ಪ ಮರಳನ್ನು ತುಂಬಬೇಕು.
ಆ ಮೆಶ್ ಪ್ಲಾಸ್ಟಿಕ್ ಜರಡಿ
ಸೋಸುತ್ತೆ,
ಸೋಸುವ
ಕೆಲಸ ಮಾಡ್ತದೆ. ಸರಳವಾಗಿ ಹೇಳ್ಬೇಕಂದ್ರೆ ನೋಡ್ಲಿಕ್ಕೆ ಸೊಳ್ಳೆ ಪರ್ದೆ ತರ ಫೀಲ್ ಆಗುತ್ತೆ, ಅದೇ ಸೊಳ್ಳೆ ಪರ್ದೆ ಅಲ್ಲ. ಆ ಮರಳಿನ ಕಣಗಳನ್ನ ಕೆಳಗೆ ಬಿಡೋದಿಲ್ಲ, ಮೇನ್ ಉದ್ದೇಶ ಆ ಮರಳನ್ನ ಯಾವುದೇ ಕಾರಣಕ್ಕೂ ಕೆಳಗೆ ಹೋಗ್ಲಿಕ್ಕೆ ಬಿಡಬಾರದು. 2 ಅಡಿ ಮರಳು ತುಂಬಿದ್ರೆ ಈ ಕೆಲಸ ಮುಗೀತು. ಮತ್ತೆ ಈ ಇಂಗುಗುಂಡಿಯ ಸುತ್ತಲೂ ಪ್ಯಾರಾಪಿಟ್ ವಾಲ್ ಅಂತ ಹೇಳ್ತೀವಿ, ಅಂದ್ರೆ ತಡೆಗೋಡೆ, ಕಾಡುಗಲ್ಲಲ್ಲಿ ಕಟ್ಬೋದು, ಸೈಜ್ಗಲ್ಲಲ್ಲಿ ಕಟ್ಬೋದು, ಸಿಮೆಂಟ್ ಇಟ್ಟಿಗೆಯಲ್ಲಿ ಬೇಕಾದ್ರೂ ಕಟ್ಬೋದು. ಅಚ್ಚುಕಟ್ಟಾಗಿ ಸುತ್ತಲೂ ಒಂದು 2 ಅಡಿ ಎತ್ತರದ ಗೋಡೆ ಕಟ್ಟಿ ಮಳೆ ನೀರು ಒಂದೇ ಭಾಗದಲ್ಲಿ ಹೋಗ್ಲಿಕ್ಕೆ ಒಂದು ದಾರಿ ಕೊಡಬೇಕು. ಆ ಜಮೀನಲ್ಲಿ ಎಷ್ಟು ನೀರು ಬರ್ತದೆ, ಒಂದು 10 ಎಕರೆ ನೀರಾದರೆ ಒಂದು 3-4 ಅಡಿಯಷ್ಟು ದಾರಿ ಪಾತಿರಬೇಕು. ಮತ್ತೆ ಆ ನೀರು ಹೋಗುವಾಗ ಸಿಲ್ ಟ್ರ್ಯಾಪ್ ಅಂತ ಮಾಡಬೇಕು, ಅಂದ್ರೆ ನಮ್ಮ ಜಮೀನಲ್ಲಿ ಬಂದ ಕಸ ಕಡ್ಡಿ ಎಲ್ಲ ಬರ್ತದೆ, ಅದನ್ನ ಸೀದಾ ತಗೊಂಡೋಗಿ ಮರಳ ಮೇಲೆ ಹೋದ್ರೆ ಮರಳು ಬ್ಲಾಕ್ ಆಗ್ತಾ ಹೋಗುತ್ತೆ.
ಸೊ ಆ ದಾರಿ ಮಾಡ್ತಾರಲ್ಲ ಅಲ್ಲಿಗೂ ಯಾವ್ದಾದ್ರೂ
ಶೋಧಕಗಳನ್ನೆಲ್ಲ ಭದ್ರವಾಗಿ ಮಾಡ್ಕೊಂಡು. ಮತ್ತೆ ನನಗೆಲ್ಲದಕ್ಕಿಂತಲೂ ಯಾರಾದರೂ ಮಾಡಿರ್ತಕ್ಕಂತ ರೈತನ ಜಮೀನುಗಳಲ್ಲಿ ನೋಡಿ ಮಾಡಿದ್ರೆ ಇವರಿನ್ನೂ ಹೆಚ್ಚಿನ ಬುದ್ಧಿಯನ್ನು ಖರ್ಚು ಮಾಡಬಹುದು, ಖರ್ಚನ್ನು ಕಮ್ಮಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕಾರ್ಯಕ್ರಮ ಕೇಳಿ ಏಕದಮ್ ಗುಂಡಿ ಮಾಡ್ಲಿಕ್ಕಿಂತಲೂ ಸ್ವಲ್ಪ ನೋಡಿ ಅವರ ಕಾಮೆಂಟ್ಸ್ ಮಾಡಿ ಅವ್ರ ಜೊತೆಗೆಲ್ಲ ಅನುಭವಗಳನ್ನ ತಗೊಂಡು ಮಾಡಿದ್ರೆ ಖರ್ಚನ್ನು ಕಡಿಮೆ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ, ಇದರ ಹೆಚ್ಚಿನ ಪ್ರಯೋಜನ ಪಡ್ಕೋಬಹುದು.
ಅನುಸರಿಸಿದರೆ ಮಳೆ ಕೊಯ್ಲು ನೀಗುವುದು, ಬರದ ಹುಯಿಲು.
ಮಳೆಯ ಕೊಯ್ಲು ತರುವ ಅನ್ನ ರೈತನ ಬಾಳಿಗೆ ಚಿನ್ನ.
ಅಂದಾಜು ಎಷ್ಟಾಗಬಹುದು ಅಂತ, ಈಗ 10 ಅಡಿ ಗುಂಡಿ ತೆಗಿಬೇಕು, ಅಲ್ಲಿ ಬೇರೆ ಬೇರೆ ಶೋಧಕಗಳನ್ನೆಲ್ಲ ಹಾಕಬೇಕು, ಒಂದು ಮೆಶ್ ಹಾಕಬೇಕು, ಮರಳು ಹಾಕಬೇಕು, ಇದ್ಲು ಹಾಕಬೇಕು.
ನಮ್ಮಲ್ಲಿ ಸಾಕಷ್ಟು ಸಾವಿರಾರು ಗುಂಡಿಗಳಾಗೋಗ್ಬಿಟ್ಟಿದೆ ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಎಲ್ಲ ಕಡೆಗೂ. ಇವತ್ತು ಕೆಲವರು ಬರೀ 10,000 ರೂಪಾಯಿ ಕೆಲಸ ಮಾಡ್ಕೊಂಡಿರೋ ರೈತರಿದ್ದಾರೆ. ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ನೀವು 10,000 ರೂಪಾಯಿ ಹೇಗೆ ಮಾಡಿದೆ ಅಂತ. ಅವ್ರು ಹೇಳ್ತಾರೆ, ಸರ್ ನಮ್ಮ ಮನೇಲಿ 4-5 ಜನ ಇದೀವಿ, ನಾವೇ ಎಲ್ಲ ಬೆಳಿಗ್ಗೆ ಶ್ರಮದಾನ ಮಾಡಿ ನಾವು ಗುಂಡಿ ಮಾಡ್ಕೊಂಡ್ಬಿಟ್ಟಿದ್ವಿ, ಮತ್ತೆ ಹೊಲದಲ್ಲಿ ಇರ್ತಕ್ಕಂಥ ಕಲ್ಲುಗಳನ್ನೆಲ್ಲ ಆರಿಸಿ ಜೋಡಿಸಿ ಮತ್ತೆ ಗ್ರೇಡಿಂಗ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ದಪ್ಪ ಕಲ್ಲುಗಳೇ ಒಂದು ರಾಶಿ, ಸಣ್ಣ ಜಲ್ಲಿಗಳೇ ಒಂದು ರಾಶಿ, ಮರಳೊಂದು ರಾಶಿ, ಆ ಥರ ಮಾಡಿ ಎಲ್ಲ ಫಿಲಪ್ ಮಾಡಿ ಶೋಧಕಗಳು ಮಾತ್ರ ಹೊರಗಡೆಯಿಂದ ಮಾರ್ಕೆಟಲ್ಲಿ ತಂದಿದ್ದಾರೆ. ಎಲ್ಲ ಅವರೇ ಮಾಡ್ಕೊಳ್ಳೋದ್ರಿಂದ 10,000 ರೂಪಾಯಿ ಆರಾಮ್ ಮಾಡ್ಬೋದು. ಜಮೀನಲ್ಲಿ ಏನೂ ಇಲ್ಲ, ನಂದು ಬ್ಲಾಕ್ ಕಾಟನ್ ಸಾಯಿಲು, ನಮ್ಮ ಹೊಲದಲ್ಲಿ ಒಂದು ಕಲ್ಲು ಸಿಕ್ಕೋದಿಲ್ಲ ಅನ್ನೋರು
ಕೂಡ ಮರುಪೂರ್ಣ
ಮಾಡ್ಬೋದು. ಈ ಥರ ನನ್ನಲ್ಲಿ ಏನೂ ಸಿಗಲ್ಲ, ಎಲ್ಲ ಮಾರ್ಕೆಟಿಂದಲೇ ತರಬೇಕು ಅನ್ನೋದಾದ್ರೆ ಅವ್ರಿಗೆ ಒಂದು 25,000 ರೂಪಾಯಿ ಅಷ್ಟಂತೂ ಖರ್ಚಾಗುತ್ತೆ.
ಅನುಕೂಲ ಏನು ಇಷ್ಟೆಲ್ಲ ಖರ್ಚು ಮಾಡಿ
ಇಷ್ಟೆಲ್ಲ ಮಾಡಿ ಆದ ಮೇಲೆ ನಮ್ಮ ರೈತರು ಆ ಜಾಗಕ್ಕೆ ಹೋಗಿ ನೋಡಬೇಕು. ಮಳೆ ಬಂದ ಟೈಮ್ನಲ್ಲಿ ನಮ್ಮ ಜಮೀನಿನಿಂದ ನೀರು ಹರಿದು ಹೋಗುವಾಗ ನಮ್ಮ ಬೋರ್ವೆಲ್ಗೆ ನೀರು ಹೇಗೆ ಸೇರುತ್ತೆ, ಯಾಕೆಂದರೆ ಕೆಲವರಲ್ಲಿ ಡೌಟ್ಸ್ ಇದೆ. ಒಂದು 10 ಅಡಿ ಗುಂಡಿ ಹೊಡೆದ್ರೆ ಒಂದು 2-3 ಟ್ಯಾಂಕರ್ ನೀರು ತಂದಿಸ್ಬಿಟ್ರೆ ತುಂಬಿಡ್ತದೆ ಅನ್ನೋದೊಂದು ಕಲ್ಪನೆ ಇದೆ. ಯಾಕೆಂದರೆ ಈಗ ನಾವು ಬೋರ್ವೆಲ್ ಕುರಿಯುವಾಗ ನಾವು ಮಾತಾಡ್ತಾ ಇರ್ತೇವೆ, ನನ್ನ ಬೋರ್ವೆಲ್ 5,000 ಗ್ಯಾಲನ್ ನೀರು ಬಂತು ಅಂತ. ಅಂದರೆ ನಿರಂತರ ಡೈಲಿ 10 ಗಂಟೆ ಪಂಪ್ ಮಾಡಿದ್ರು ಅಷ್ಟು ನೀರನ್ನ ಹೊರಗೆ ತೆಗಿಲಿಕ್ಕೆ ನಂದು ಅವಾಗ 5,000 ಗ್ಯಾಲನ್ ಅಂತ. ಅದು ಒಂದು ದಿವಸ 5,000 ಗ್ಯಾಲನ್ ನಿಂತು ಹೋಗೋದಿಲ್ಲ. ಅದೇ ಥರ ಮರುಪೂರ್ಣದಲ್ಲೂ ಕೂಡ ಪ್ರತಿ ಗಂಟೆಗೆ 5,000 ಲೀಟರ್ ನೀರನ್ನು ಭೂಮಿ ಒಳಗೆ ಸೇರ್ಕೊಳ್ಳೋಕ್ಕೆ ಸಾಮರ್ಥ್ಯ ಇದೆ. ಕೊಳವೆ ಬಾವಿಯನ್ನೇ ಒಳಗಿಂದ ನೀರನ್ನ ಸೇರಲಿಕ್ಕೆ ಆ ಬೋರ್ವೆಲ್ಗೆ ಆ ಶಕ್ತಿ ಇದೆ. ಇಲ್ಲಿ ಒಂದು ನನ್ನ ಪ್ರಕಾರ ಒಂದು ಗುರುತ್ವಾಕರ್ಷಣ ಕ್ರಿಯೆ ನಡೆಯುತ್ತೆ ಅಂತ. ಅಷ್ಟು ವೇಗದಿಂದ ಬರ್ತಕ್ಕಂಥ ನೀರು ಒಂದು ಸಣ್ಣ ಕೊಳವೆ ಬಾವಿ ಮುಖಾಂತರ ಸೀದಾ ಅಂತರ್ಜಲಕ್ಕೆ ಹೋಗಿ ಸೇರಬೇಕಾದ್ರೆ ಒಂದು ಗುರುತ್ವಾಕರ್ಷಣ ಕ್ರಿಯೆ ಅಂತ. ಎಷ್ಟು ಪ್ರಮಾಣದಲ್ಲಿ ನೀರು ಬಂದರೂ ಕೂಡ ಫಿಲ್ಟರ್ ಆಗಿ ತಿಳಿ ನೀರು ಭೂಗರ್ಭಕ್ಕೆ ಸೇರಬೇಕು. ನೆಲದ ಮೇಲೆ ಹರಿತಕ್ಕಂಥ ಕೆಂಪು ನೀರನ್ನು, ಕೊಳಕು ನೀರನ್ನು ತಗೊಂಡೋಗಿ ಬೋರ್ವೆಲ್ ಒಳಗೆ ಬಿಟ್ಟರೆ ಬೋರ್ವೆಲ್ಗೂ ಕೂಡ ಬ್ಲಾಕ್ ಆಗ್ಬೋದು.
ಜಲ ಮರುಪೂರಣವನ್ನು ನಾವು ಮಳೆಗಾಲದಲ್ಲಿ ಮಾತ್ರ ಮಾಡಬೇಕು ಅಂತ.
ನಾವು ಕೊಳವೆ ಬಾವಿಗೆ ಜಲ ಮರುಪೂರಣ ಮಾಡುವಾಗ ನಾವು ಮಾಡ್ತಾ ಇರೋದು ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಇದು, ಈ ವರ್ಷದ ಮಳೆಗೆ
ಶಾಶ್ವತವಾದ
ಮಳೆಗೆ. ಹಾಗಾಗಿ ಮಳೆಗಾಲದಲ್ಲಿ ಮಾಡಿಕೊಡುದು ಅಂತ ನನ್ನ ಒಂದು ಸಜೆಷನ್. ಯಾಕಂದ್ರೆ ಮಳೆಗಾಲದಲ್ಲಿ ಇವತ್ತು ಗುಂಡಿ ಮಾಡ್ತೀವಿ, ಮಳೆನೇ ಬಂತು ಅಂದ್ರೆ ಗುಂಡಿಯಲ್ಲಿ ಮುಚ್ಚೋಗುತ್ತೆ. ಓಪನ್ ಹಾರ್ಟ್ ಸರ್ಜರಿ ಇದ್ದಂಗೆ, ಭೂಮಿ ಒಳಗೆ ಹೊಂಡ ಮಾಡಿ ಕೇಸಿಂಗ್ ಎಲ್ಲ ಹೋಲ್ಸ್ ಮಾಡಿ ಫಿಲ್ಟರ್ ಮಾಡಿ ಎಲ್ಲ ಮಾಡುವಾಗ ಯಾವುದೂ ಲೋಪ ಆಗಬಾರ್ದು. ಏನಾದರೂ ಲೋಪ ಮಾಡ್ಕೊಂಡ್ರೆ ಅವ್ರಿಗೆ ತೊಂದರೆ ಆಗುತ್ತೆ.
ಮಳೆಗಾಲದಲ್ಲಿ ಈ ಪ್ರಯೋಗ ಮಾಡೋದು ಬೇಡ ಅಂತ.
ಬೇಡ ಅಂತ, ಯಾಕಂದ್ರೆ ಕೆಲವರು ಮಾಡ್ಕೊಂಡಿದ್ದಾರೆ, ಬಟ್ ಈಗ ನಮ್ಮಲ್ಲಿ ಮಳೆ ಬರೋದೇ ಅಪರೂಪ. ಹಾಗಾಗಿ ನಾವು ಆ ಬ್ಲಾಂಕ್ ನೋಡ್ಕೊಂಡು, ಮಳೆ ಇಲ್ದಿದ್ದ ದಿನಗಳು ನೋಡ್ಕೊಂಡು ಬೇಗ ಮಾಡಿ ಮುಗಿಸ್ಕೊಬೇಕು.
ಗೆಲುಬು ಗೂಡಾಗವೆ ದನಾಕರ, ಒಣಗಿ ತರಗಾಗವೆ ಗಿಡ ಮರ, ಎಲುಬು ಕೂಡ ಗವಿದನ ಆಕಾರ, ಒಣಗಿ ತರಗ ಗವಿ ಗಿಡ ಮರ, ಬಿರಿದು ಬಾಯಿ ಬಿಟ್ಟವೆ ಕೆರೆ ಕಟ್ಟೆ, ಬೆನ್ನಿ ಗಂಟ್ಯ ಬಲ್ಲು ಎಲ್ಲಾರ ಹೊಟ್ಟೆ, ಹೊಟ್ಟೆಗೆ ಹಿಟ್ಟಿಲ್ಲವೋ ಮಳೆರಾಯ, ಜುಟ್ಟಿಗೆ ಹೂವಿಲ್ಲವೋ, ನೀ ಬಾರದಿದ್ದರೆ ಮದುವೆ ಶೋಭನವಿಲ್ಲ, ಜಾತ್ರೆಯ ಜೋರಿಲ್ಲವೋ, ಮೈ ಮುಚ್ಚೋಕೆ ಬಟ್ಟಿಲ್ಲವೋ, ನೆತ್ತಿಗೆ ಎಂಡಿಲ್ಲವೋ, ಒಲವಿನ ನಗುವಿಲ್ಲ, ಗೆಲುವಿನ ಮಗವಿಲ್ಲ, ಬಾರಯ್ಯ ಮಳೆರಾಯನೇ, ಊರ ಮುಂದಿನ ಮಲ್ಲೇಶ್ವರ, ನೂರೊಂದು ಎಡಗ ಈಶ್ವರ, ಬೆಟ್ಟದ ಮ್ಯಾಗಳ ಬಸವಣ್ಣ, ಬೆಲ್ಲ ಹಾಕಿ ನಿಂಗಣ್ಣ, ಉದ್ದದಾಗಿನ ನಾಗಪ್ಪ, ಹಾಲು ತುಪ್ಪ ನಿಂಗಪ್ಪ, ಬಾರೆ ಮ್ಯಾಗಳ ಮಾರುತಿ, ನಿಂಗೆ ಎಳ್ಳಿನ ಆರತಿ, ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆಯ ತೋಟಕ್ಕೆ ನೀರಿಲ್ಲ,
ಈಗ ಕೊಳವೆ ಬಾವಿ ನಮ್ಮಲ್ಲಿ ಆಸ್ ಇಟ್ ಈಸ್ ಇದೆ, ಅದರಲ್ಲಿ ನೀರು ಕೂಡ ಇದೆ, ಅದು ಆದ್ರೂ ಅದಕ್ಕೆ ನಾವು ಜಲ ಮರುಪೂರಣವನ್ನ ಮಾಡ್ತಾ ಇದ್ದೇವೆ. ಅಂತ ಸಂದರ್ಭದಲ್ಲಿ ಕೂಡ ನಾವು ಆ ಕೊಳವೆ ಬಾವಿಯಿಂದ ನೀರಂತೂ ತಕ್ಕೋಬಹುದಲ್ವಾ?
ಹೌದೌದು, ನಾವು ಮರುಪೂರ್ಣ ಮಾಡೋದಕ್ಕೂ ನೀರನ್ನ ಹೊರಗೆ ತೆಗಿಲಿಕ್ಕೂ ಸಂಬಂಧ ಇಲ್ಲ. ಮೋಟ್ರು ಪಂಪು
ಕೃಷಿಗಾದಾಗ ನೀರು ತಕ್ಕೋಬಹುದು,
ಕೃಷಿಗೆ ನೀರು ಹಾಯಿಸ್ತಾ ಇರ್ತಾರೆ, ಪಂಪ್ ಚಾಲೂನೇ ಇರ್ತದೆ, ನಾವು ಇಂಗು ಗುಂಡಿ ಮಾಡಿ ಮರುಪೂರ್ಣ ಮಾಡತಕ್ಕಂತ ಕ್ರಿಯೆ ನಾವು ಮಾಡ್ತಾ ಇರ್ತೀವಿ.
ಈಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ನೀರು ಮಳೆ ಬರುವಂಥದ್ದು ಬಹಳ ಕಡಿಮೆ. ಇಂಥದ್ದೊಂದು ಕೊಳವೆ ಬಾವಿಯ ಜಲ ಮರುಪೂರಣದ ಕೆಲಸವನ್ನು ಚಿತ್ರದುರ್ಗ ಜಿಲ್ಲೆಯ ಜನ ಎಷ್ಟರ ಮಟ್ಟಿಗೆ ಅನುಸರಿಸಿದ್ದಾರೆ ಅಂತ?
ಸರ್, ನಮ್ಮಲ್ಲಿ ಸಾಕಷ್ಟು ಯಶೋಗಾಥೆಗಳಿದೆ. ಈ ಕೊಳವೆ ಬಾವಿ ಜಲ ಮರುಪೂರಣದ ಯಶೋಗಾಥೆಗಳನ್ನು ನೋಡಲಿಕ್ಕೆ ಚಿತ್ರದುರ್ಗಕ್ಕೆ ಪ್ರವಾಸ ಬರ್ತಕ್ಕಂಥವ್ರ ಸಂಖ್ಯೆ ನನಗೆ ತುಂಬ ಆಗಿಬಿಟ್ಟಿದೆ. ಕೃಷಿ ರೈತರು ಕರ್ಕೊಂಡೋಗಿ ರೈತರ ಜೊತೆಗೆ ಇಂಟ್ರಾಕ್ಷನ್ನು, 7-8 ವರ್ಷಗಳಿಂದ ಏನೆಲ್ಲ ಇಂಪ್ಯಾಕ್ಟ್ ಆಯಿತು, ಏನು ಅನುಕೂಲ ಆಯಿತು, ಖರ್ಚು ವೆಚ್ಚ. ಮೊದಲೆಲ್ಲ 10,000 ರೂಪಾಯಿ ಮರುಪೂರ್ಣ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಹಿಂದೆ 2003 ಕ್ಯಾಲಾಮಿಟಿ ರಿಲೀಫ್ ಫಂಡ್ ಅಂತ, ಅವಾಗ ಬರ ಪರಿಹಾರದ ಇದರೊಳಗೆ ಸಾದಿಕ್ ಡಿ ಸಿ ಇದ್ದಾವಾಗ 1,000 ಕೊಳವೆ ಬಾವಿಗಳಿಗೆ ನಾವು ಮರುಪೂರ್ಣ ಮಾಡಿದ್ವಿ. ಅದು ಒಂದು ದೊಡ್ಡ ಕಾರ್ಯಕ್ರಮ, ಎಲ್ಲ ಕುಡಿಯುವ ನೀರಿನ ಕೊಳವೆ ಬಾವಿಗಳಿಗೆ. ಮತ್ತು ಅದೇ ಥರ ನಮ್ಮ ಪ್ರಗತಿ ಗ್ರಾಮೀಣ ಬ್ಯಾಂಕು, ಹಿಂದೆ ಚಿತ್ರದುರ್ಗ ಗ್ರಾಮೀಣ ಬ್ಯಾಂಕ್ ಅಂತಿತ್ತು, ಅವರು ಪ್ರಪ್ರಥಮವಾಗಿ ನಮ್ಮ ದೇಶದಲ್ಲೇ ಕೊಳವೆ ಬಾವಿ ಜಲ ಮರುಪೂರ್ಣ ಮಾಡಲಿಕ್ಕೆ ಸಾಲ ಕೊಡ್ತಾ ಇದ್ದಾರೆ, ಲೋನ್ ಕೊಡ್ತಾ ಇದ್ದಾರೆ,
ಈಗಲೂ
ಕೊಡ್ತಾ ಇದ್ದಾರೆ. ನಾವು ಎಲ್ಲ ಕಡೆಗೆ ಹೋಗಿ ಒಂದು ಬ್ರಾಂಚಿನ ರೈತರ ಭೂಮಿಗಳಲ್ಲಿ ಕೊಳವೆ ಬಾವಿಗೆ ಜಲ ಮರುಪೂರ್ಣ ಮಾಡಿ ಅಲ್ಲೇ ಒಂದು ಸ್ಟೇಜ್ ಕಾರ್ಯಕ್ರಮ ಮಾಡಿ ಅಲ್ಲೇ ಚೆಕ್ ವಿತರಣೆ ಜಮೀನಲ್ಲಿ ಮಾಡ್ತಾ ಇದ್ವಿ.
ಈ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಅಂತ ಹೇಳಿದ್ರಿ ನೀವು, ಅದನ್ನ ಬಿಟ್ಟು ಈಗ ಬೇರೆ ಬೇರೆ ಇಲಾಖೆಯವರು, ಸರ್ಕಾರಿ ಇಲಾಖೆಯವರು ಈಗ ಕೊಳವೆ ಬಾವಿ ಮರುಪೂರಣ ಮಾಡಿಸ್ತೀವಿ ಅಂತಂದ್ರೆ ಏನಾದರೂ ನೆರವು ಕೊಡ್ತಾರಾ ಹೇಗೆ?
ಈಗ ನನಗೆ ಗೊತ್ತಿದ್ದಾಗೆ ನನ್ನ ಹತ್ತಿರ ಬರ್ತಕ್ಕಂಥ ರೈತರು ಎಂಥವ್ರು ಅಂತಂದ್ರೆ ಬೋರ್ವೆಲ್ ಕೊರಿಸ್ಲಿಕ್ಕೆ 50,000-1,00,000 ಆಗುತ್ತೆ. ಅದಕ್ಕಿಂತಲೂ ಈ ಮರುಪೂರಣ ನನಗೆ ಅದರ ಮನವರಿಕೆ ಆಗಿದೆ. ಕಾರ್ಯಕ್ರಮಗಳು ನೋಡಿ, ಸಕ್ಸಸ್ ಆಗಿರ್ತಕ್ಕಂಥ ರೈತರು ನೋಡಿ, ಸರ್ ನನಗೆ ಯಾವುದೂ ಸ್ಕೀಮ್ ಬೇಡ, ನನ್ನ ಜೇಬಿಂದ ದುಡ್ಡು ಖರ್ಚು ಮಾಡಿ ನನಗೆ ಮರುಪೂರ್ಣ ಮಾಡಿಸ್ಕೊತೀನಿ, ನೀವು ಸುಪ್ರೋವಿಷನಲ್ಲಿ ಮಾಡಿಕೊಡಿ ಅಂತ ಬರ್ತಕ್ಕಂಥವ್ರ ಸಂಖ್ಯೆ ಇದೆ. ಮತ್ತು ಕೆಲವರು ಇಲಾಖೆಗಳ ಸಹಾಯವನ್ನು ಕೂಡ ಕೆಲವು ನಮ್ಮ ಜಿಲ್ಲೆಗೆ ಸಾಕಷ್ಟು ಸಿಕ್ಕಿದೆ. ನಮ್ಮಲ್ಲಿ ಜಲನಯನ ಇಲಾಖೆಯಲ್ಲಿ ಸುಜಲ ಅಂತ ಒಂದು ವಾಟರ್ಶೆಡ್ ಏರಿಯಾ ಇತ್ತು, ಅದರಲ್ಲಿ ರೈತರಿಗೆ ಸಾಕಷ್ಟು ಎನ್ಕರೇಜ್ ಮಾಡಿದ್ರು. ರೈತಂದು ಕಾಂಟ್ರಿಬ್ಯೂಷನ್ ಕೇವಲ 1,000, ಅವರಿನ್ನು 9,000 ಹಾಕಿ 10,000 ರೂಪಾಯಿ ಜಲ ಮರುಪೂರ್ಣ ಮಾಡಿ ಸುಜಲ ಯೋಜನೆ ಪೀರಿಯಡಲ್ಲಿ ಎಲ್ಲ ಕೃಷಿ ಭೂಮಿಗಳಿಗೂ ಅದು ಬಂತು. ಮತ್ತು ಹಿಂದೆ ಕೂಲಿಗಾಗಿ ಕಾಳನ್ನು ಅಂತ ಸ್ಕೀಮ್ ಇತ್ತು, ಅದರಲ್ಲಿ ಇಂಗು ಗುಂಡಿಗಳು ಮಾಡ್ಕೊಳ್ಳೋಕ್ಕೆ ಒಂದು ಸ್ಕೀಮ್ ಇತ್ತು, 10 ಚೀಲ ಅಕ್ಕಿ ಕೊಡ್ತಕ್ಕಂಥ ಸ್ಕೀಮ್ ಇತ್ತು, ಅದರಲ್ಲಿ ಕೂಡ ನಮ್ಮಲ್ಲಿ ಎಷ್ಟೋ ರೈತರೆಲ್ಲ ಮಾಡಿಕೊಂಡ್ರು. ಈ ಥರ ಬೇರೆ ಬೇರೆ ಸ್ಕೀಮ್ಸ್ ಇದೆ. ಮತ್ತು ಎಲ್ಲದಕ್ಕಿಂತಲೂ ರೈತನಿಗೆ ಬೋರ್ವೆಲ್ಗೆ ಹಣ ಖರ್ಚು ಮಾಡಲಿಕ್ಕೆ ರೆಡಿ ಇದ್ದಾನೆ, ಅದಕ್ಕಿಂತಲೂ ಜಲಮರ್ಪಣ ಒಂದು ಪರ್ಮನೆಂಟ್ ರಿಲೀಫ್, ಶಾಶ್ವತವಾದಂಥ ಒಂದು ಪರಿಹಾರ ಸಿಗುತ್ತೆ. ಮತ್ತು ಅಂತರ್ಜಲ ಮಟ್ಟ ಮೇಲೆ ಬರೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ನೋಡಿ, ಈ ವಿಧಾನದಲ್ಲಿ ಅಂತರ್ಜಲ ಮಟ್ಟ ಮೇಲೆ ಬರ್ತದೆ, ಮತ್ತು ಆ ಗಡಸು ನೀರು ಸಿನೀರು ಆಗ್ತಾ ಹೋಗುತ್ತೆ. ಒಂದು ಸರಳವಾದ ಉದಾಹರಣೆ ಹೇಳಬೇಕಂದ್ರೆ ಸರ್, ಬಿದರಕೆರೆ ಅಂತ ಜಗಳೂರು ತಾಲೂಕಿನ ಬಿದರಕೆರೆ ಗ್ರಾಮದಲ್ಲಿ ಸಂಜೀವ್ ರೆಡ್ಡಿ ಅಂತ ಒಬ್ಬ ರೈತ, 4 ಎಕರೆ ಜಮೀನಿತ್ತು, 2 ಬೋರ್ವೆಲ್ಗಳನ್ನ ತೋಡ್ಕೊಂಡಿದ್ದ ಹಿಂದೆ. ಪಾಪ ಡಿಗ್ರಿ ಓದಿದ್ದಾನೆ, ಏನು ಕೆಲಸ ಇಲ್ಲದೆ ಅಂತ ಇದ್ದ. ಅವರು ಗ್ರಾಮೀಣ ಬ್ಯಾಂಕಲ್ಲಿ ಟೈಮ್ ಪಾಸ್ ಮಾಡಲಿಕ್ಕೆ ಪೇಪರ್ ಓದಲಿಕ್ಕೆ ಹೋಗ್ತಾ ಇರುವಾಗ ಮ್ಯಾನೇಜರ್ ಹೇಳಿದರು, ನಮ್ಮ ಬ್ಯಾಂಕಲ್ಲಿ ಬೋರ್ವೆಲ್ ರೀಚಾರ್ಜ್ಗೆ ಸಾಲ ಕೊಡ್ತೀವಿ, ತೊಗೊಂಬಿಡಿ ಅಂತಂದರು. ಅವನೇನು ಮಾಡ್ದೆ, 2 ಬೋರ್ವೆಲ್ಗೂ 2 ಸಾಲ ತಗೊಂಡ. ಅಂದರೆ ಕೆಲಸ ಮಾಡ್ತಾ ಮಾಡ್ತಾ ಹಣ ಹೆಚ್ಚಿಗೆ ಆಯಿತು, 20,000 ರೂಪಾಯಿ ಒಂದು ಬೋರ್ವೆಲ್ ಖರ್ಚಾಯಿತು. 2 ಬೋರ್ವೆಲ್ ಮರುಪೂರ್ಣ ಮಾಡ್ಕೊಂಡ, 2 ಬೋರ್ವೆಲ್ಲೂ ನೀರು ಸಮೃದ್ಧಿಯಾಗಿದೆ. ಆದರೆ ಒಂದೇ ಬೋರ್ವೆಲ್ನೇ ಬಳಸ್ತಾ ಇದ್ದಾರೆ, ಒಂದೇ ಬೋರ್ವೆಲ್ 4 ಎಕರೆ ಆಗ್ತಾ ಇದೆ. ಅಂದ್ರೆ ಒಂದು ಬೋರ್ವೆಲ್ ಏನಾದ್ರೂ ಕೈ ಕೊಟ್ಟರೆ ಇನ್ನೊಂದು ಬೋರ್ವೆಲ್ ನ ಬಳಕೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ.
ಮಣೆ ರಾಯ ನೀ ಬಂದು ನೆಲ ನಿಂದು ಮಣ್ಣೆಲ್ಲ ಅರಳಿತು ಘಮ್ಮ ನಿಂದು ಕೂಂತಾಯಿ ಹಸುರಿನ ಹೊಸ ಸೀರೆ ಹೂವಿನ ರವಿಕೆ ತೊಟ್ಟಾಳಲ್ಲು ಹೊಳೆಹಳ್ಳ ನೀರು ತುಂಬಿ ಹಸು ಎಮ್ಮೆ ಕೆಚ್ಚೆಲೆಲ್ಲ ಹಾಲು ತುಂಬಿ ಹೊಸ ಬಟ್ಟೆ ಉಟ್ಕೊಂಡು ಆರತಿ ಎತ್ಕೊಂಡು ತೇರಿಗೆ ಬಂಟಾರಲ್ಲೋ ಮದುವೆಯ ಮೋಜು ನೋಡು ಹಬ್ಬದ ಜೋರು ನೋಡು ತವರಿಗೆ ಬಂದ ಹೆಣ್ಮಕ್ಳ ಮಡಿಲ ಕಂದನ ಕೇಕೆ ಕೇಳು ಪೈರು ಪಚ್ಚೆ ಹೆಚ್ಚಲಿ ದವಸದ ಕಣಜ ತುಂಬಲಿ ರಾಗಿ ಕಲ್ಲು ಬೀಸಲು ಊರೆಲ್ಲ ನಮಗೆ ನೆಂಟರು ಭಿಕ್ಷಕ್ಕೆ ಬಂದ ಜಂಗಮ ಜೋಳಿಗೆ ತುಂಬ ನೀಡಮ್ಮ ದೇವರಿಗೆಲ್ಲ ದೇವರು ನೀನೇ ದೊಡ್ಡ ದೇವರು
ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೋಬೇಕು ಈಗ ಕೊಳವೆ ಬಾವಿ ಮರುಪೂರಣ ಮಾಡಿಸ್ಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡಗಳಿಗೆ ಕಾರ್ಯರೂಪಕ್ಕೆ ಬರುವವರೆಗೆ ಅವರು ಏನನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು?
ಈಗ ಒಂದು ಬೋರ್ವೆಲ್ ರೀಚಾರ್ಜ್ ಮಾಡುವಾಗ ನಾನು ಫಸ್ಟ್ ಹೇಳೋದು, ಯಾರಾದರೂ ಫಲಾನುಭವಿ ಒಬ್ಬ ರೈತನ ನೋಡ್ಕೊಂಡು ಜಮೀನಲ್ಲಿ ಒಂದು ಪ್ರವಾಸ ಥರ ಒಂದು 4-5 ಜನ ರೈತರು ಹೋಗಿ ಅಲ್ಲೋಗಿ ನಿಂತು ಮಾತಾಡಿ ಇಂಟ್ರ್ಯಾಕ್ಟ್ ಮಾಡಿ ಅವರ ಅನುಭವಗಳನ್ನ ಕೇಳ್ಕೊಂಡು ಬಂದರೆ ಇವನಿಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ನೆಕ್ಸ್ಟು ಮಟೀರಿಯಲ್ಸ್ನೆಲ್ಲ ಸಿದ್ಧ ಮಾಡ್ಕೊಬೇಕು. ಈ ಒಂದು ಇಂಗು ಗುಂಡಿಗೆ 10-10 ಗುಂಡಿಗೆ ಎಷ್ಟು ಸಾಮಾನು ಬೇಕು? ನನ್ನ ಪ್ರಕಾರ ಒಂದು 5 ಟ್ರ್ಯಾಕ್ಟರ್ ದೊಡ್ಡ ಕಲ್ಲು, 2 ಟ್ರ್ಯಾಕ್ಟರ್ ಸಣ್ಣ ಜಲ್ಲಿ ಮತ್ತು ಬೇಬಿ ಜಲ್ಲಿ, 2 ಟ್ರ್ಯಾಕ್ಟರ್ ಮರಳು, 250 ಸೈಜ್ಗಲ್ಲು, ಒಂದು 10 ಚೀಲ ಸಿಮೆಂಟು, ಇಷ್ಟೆಲ್ಲ ಒಂದು ಸಿದ್ಧತೆ ಮಾಡ್ಕೊಬೇಕು. ಸುಮ್ಮನೆ ಗುಂಡಿ ಮಾಡಿ ಆಮೇಲೆ ಕಲ್ಲುಗಳು ಹುಡ್ಕಾಡಬಾರ್ದು. ಇಷ್ಟೆಲ್ಲ ಮಾಡ್ಕೊಂಡು ಆ ಮಟೀರಿಯಲ್ಸ್ ಎಲ್ಲಿ ಸಿಗುತ್ತೆ, ಮೆಶ್ ಸೋಣಸು ಮತ್ತು ಮ್ಯಾನ್ ಪವರ್ ಲೇಬರ್ ತುಂಬಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಮಾಡ್ಕೊಂಡ್ರೆ ತುಂಬ ಪ್ರಯೋಜನ.
ಎಷ್ಟು ದಿನದಲ್ಲಿ ಮಾಡ್ಬೋದು ರೆಡ್ಡಿ ಅವರೇ ಇದನ್ನ?
ನಮ್ಮ NSS ವಿದ್ಯಾರ್ಥಿಗಳಿದ್ದಾರೆ ಹಳ್ಳಿಗಳಲ್ಲೆಲ್ಲ ಕ್ಯಾಂಪ್ ಮಾಡುವಾಗ ಎಷ್ಟು ಚೆನ್ನಾಗಂದರೆ ಒಂಥರ ವಾರ್ ಫುಡ್ ಯುದ್ಧ ಮಾಡ್ದಂಗೆ ಮಾಡ್ತಿದ್ದಾರೆ. ಒಂದು ದಿವಸ ಗುಂಡೆ, ಎರಡನೇ ದಿವಸದಲ್ಲಿ ಕಲ್ಲು ಮಳೆ ಎಲ್ಲ ತುಂಬಿ, ಮೂರನೇ ದಿವಸ ಅಲ್ಲಿ ಫೋಟೋ ತೆಗೆಸ್ಕೊಂಡು ನಮ್ಮ ಶ್ರಮದಾನದಿಂದ ಹಿಂಗು
ಎಲ್ಲ ಊರಿಗೂ NSS ಹುಡುಗರು ಹೋಗೋದು.
ಆ ಥರ ಮಾಡಿದ್ರೆ ರೈತರು ಕೂಡ ಒಂದು ಅಚ್ಚುಕಟ್ಟಾಗಿ ಮಾಡಿದರೆ 2-3 ದಿವಸದಲ್ಲಿ ಅಚ್ಚುಕಟ್ಟಾಗಿ ಮಾಡ್ಬೋದು.
ಈಗ ಇದು ರೈತರಿಗೆ ತುಂಬ ಉಪಯೋಗ ಆಗುವಂತಹ ಒಂದು ಯೋಜನೆ ಮನೆ ಮಟ್ಟಿಗೆ ಇದನ್ನು ಮಾಡಲಿಕ್ಕೆ ಸಾಧ್ಯ.
ಹೌದು, ಎಲ್ಲ ಜೊತೆಯಲ್ಲಿ ನಾವು ಬರೀ ಕೃಷಿ ಭೂಮಿ ಅಂತಲ್ಲ, ಈ ಇಂಡಸ್ಟ್ರಿ ಫ್ಯಾಕ್ಟ್ರಿ ಆಗ್ಬೋದು, ಹೌಸ್ಹೋಲ್ಡ್ ಮನೆಗಳಿಗಾಗ್ಬೋದು, ನಾವು ಬೋರ್ವೆಲ್ ಹಾಕ್ತೀವಿ, ಹಾಕಿದ ತಕ್ಷಣನೇ ನೀರು ಬಂದಿರುತ್ತದೆ, ಗಡಸ್ ನೀರಾಗಿರುತ್ತೆ, ನಾವು ಸಿಹಿ ನೀರಿಗೆ ಬೇರೆ ಮೂಲಗಳು ಹುಡ್ಕೊಂಡು ಹೋಗಿರ್ತೀವಿ. ನನ್ನ ದೃಷ್ಟಿಯಲ್ಲಿ ಇರ್ತಕ್ಕಂಥ ನಮ್ಮ ಚಾವಣಿ ನೀರನ್ನು ಸೀದಾ ನೇರವಾಗಿ ನಮಗೆ ಮಳೆ ಕೊಯ್ಲು ಮಾಡಲಿಕ್ಕೆ, ಮಳೆ ನೀರು ಕುಡಿಲಿಕ್ಕೆ ತೊಟ್ಟಿ ಕಟ್ಟಲಿಕ್ಕೆ ಜಾಗ ಇಲ್ಲ ಅಂತವರು ಅಟ್ಲೀಸ್ಟ್ ಬೋರ್ವೆಲ್ ರೀಚಾರ್ಜ್ ಆದರೂ ಮಾಡ್ಕೋಬೋದು. ಯಾಕೆಂದರೆ ಒಂದು 30-40 ಟೆರೆಸಲ್ಲಿ ಒಂದು ವರ್ಷಕ್ಕೆ 60,000 ಲೀಟರ್ ಮೇಲೆ ಅಷ್ಟು ನೀರು ಸಿಗೋದ್ರಿಂದ, ಅಷ್ಟು ನೀರು ಬೋರ್ವೆಲ್ಗೆ ಸೇರೋದ್ರಿಂದ ಮತ್ತೆ ಸಿಹಿ ನೀರು ಆಗ್ತಾ ಹೋಗುತ್ತೆ, ಮತ್ತು ಇದಕ್ಕೆ ದೊಡ್ಡ ಇಷ್ಟು ದೊಡ್ಡ ಖರ್ಚು ಇಲ್ಲ. ಕೇವಲ ಮನೆಯಲ್ಲಿಗಾದರೆ ಒಂದು 4 ಉದ್ದ, 4 ಆಗಲಿ, 4 ಅಳದ ಇಂಗು ಗುಂಡಿ ಸಾಕು. ಒಂದು 2-3 ಟೈಲ್ಸ್ ಏನಾದರೂ ಹಾಕಿದ್ರು ರಿಮೂವ್ ಮಾಡಿ ಇಂಗು ಗುಂಡಿ ರಚನೆ ಮಾಡಿ ಮತ್ತೆ ಅದೇ ಥರ ಫಿನಿಷಿಂಗ್ ಮಾಡಿ ಮತ್ತೆ ಮಳೆ ನೀರಲ್ಲಿ ಬೋರ್ವೆಲ್ಗೆ ಸೇರಿಸ್ಬೋದು. ಬೋರ್ವೆಲ್ ಒಂದು ಸಣ್ಣ ಕೊಳವೆ, ಒಂದು 2 ಡ್ರಮ್ ನೀರು ಹಾಕಿಬಿಟ್ರೆ ತುಂಬಿಬಿಡುತ್ತೆ, ಹೊರಗೆ ಬಂದುಬಿಡುತ್ತೆ ಅನ್ನೋ ಕಲ್ಪನೆ ಇರ್ತದೆ. ಬೋರ್ವೆಲ್ಗೆ ಅಗಾಧವಾದ ಸಾಮರ್ಥ್ಯ ಇದೆ, ಅಂದರೆ ಬೋರ್ವೆಲ್ ನೀರು ಕೊರೆಯುವಾಗ ಎಷ್ಟು ಬಂದಿರ್ತದೆ ಅಷ್ಟು ಒಳಗೆ ಸೇರ್ಕೊಳ್ಳೋಕೆ ಕೂಡ ಅದಕ್ಕೆ ಸಾಮರ್ಥ್ಯ ಅದಕ್ಕೆ ಇರ್ತದೆ. ಹಾಗಾಗಿ ನಮ್ಮಲ್ಲಿ 100 ನೀರನ್ನು ಇಂಗಿಸಿರ್ತಕ್ಕಂಥ ರೈತರಿದ್ದಾರೆ. ನಮ್ಮ ಮುತ್ತಿಗಾರಳ್ಳಿ ಅನ್ನೋ ಒಂದು ಇದರಲ್ಲಿ ಎಷ್ಟು ಬರ್ತೋ ಅಷ್ಟು ನೀರು ಭೂಮಿಗೆ ಇಂಗಿಸ್ತಾ ಇದ್ದಾರೆ. ಒಂದು ಹನಿ ನೀರು ಹೊರಗೆ ಬಿಡ್ತಾ ಇಲ್ಲ, ಆತರ ಶಪಥ ಮಾಡಬೇಕು. ಯಾಕೆ ನನ್ನ ಹೊಲದಲ್ಲಿ ನೀರು ಬೀಳ್ತಕ್ಕಂಥ ಮಳೆ ನೀರು ನಂದು ಅನ್ನೋ ಭಾವನೆ ನಮ್ಗೆ ಯಾಕೆ ಬರಬಾರ್ದು ಅನ್ನೋ ಒಂದು ಕಲ್ಪನೆ ನನಗೆ.
ಈಗ ನಾನು ಕೊಳವೆ ಬಾವಿ ಜಲ ಮರುಪೂರ್ಣವನ್ನ ಒಬ್ಬ ರೈತನಾಗಿ ಮಾಡಿದ್ದೀನಿ, ನೀವು ಹೇಳಿದಾಗ ಎಲ್ಲವನ್ನ ಮಾಡಿದ್ದೀನಿ,
ಹೌದು,
ಆಮೇಲೆ ಕೈ ಕಟ್ಕೊಂಡು ಕುತ್ಕೊಂಡ್ಬಿಡ್ಬೇಕಾ, ಅದರ ಮೇಂಟೆನೆನ್ಸ್ ಅಂತಾರಲ್ಲ, ಅದನ್ನ ಏನಾದ್ರು ಮಾಡಬೇಕಾ ಅಥವಾ ಬೇಡವಾ?
ಮರುಪೂರ್ಣ ಮಾಡಿ ನಾನು 25,000 ಖರ್ಚು ಮಾಡಿಬಿಟ್ಟು ಆರಾಮಾಗಿ ಮನೇಲಿ ಕೂತ್ಕೊಂಡ ತಕ್ಷಣ ಬೋರ್ವೆಲ್ ಅಲ್ಲಿ ನೀರು ಬರ್ಬೇಕಂತೇನೂ ಇಲ್ಲ. ಎಷ್ಟು ನೀರು ಭೂಮಿಗೆ ಇಂಗ್ತಾ ಇದೆ, ಮಳೆ ನೀರು ಸೇರುವಾಗ ಆ ಪ್ರದೇಶ ಹೆಂಗೆ ಅಚ್ಚುಕಟ್ಟಾಗಿರ್ತದ ಅದನ್ನ ಮೇಂಟೈನ್ ಮಾಡಬೇಕು. ಯಾವುದೇ ಕಣಕ್ಕೂ ಕಸ ಕಡ್ಡಿ ಸಿಲ್ಟು ಮಣ್ಣು ಮಸಿ ಏನೂ ಹೋಗ್ಬಾರ್ದು. ಸುತ್ತಮುತ್ತ ನಾವು ಹುಲ್ಲಿನ ಗಿಡಗಳನ್ನ ಬೆಳೆಸ್ತಾ ಇದ್ದೀವಿ, ಅಂದರೆ ಈ ವೆಟ್ಟಿವರ್ ಅಂತ ಲಾವಂಚ ಹುಲ್ಗಳನ್ನ ಎಲ್ಲ ಬೆಳೆಸ್ಬೋದು, ಅವಾಗ ಮಳೆ ನೀರನ್ನೆಲ್ಲ ಸೋಸ್ಲಿಕ್ಕೆ ಅದು ಅನುಕೂಲ ಮಾಡುತ್ತೆ. ಮತ್ತು ನಮ್ಮ ಇಂಗುಗುಂಡಿ ಪಕ್ಕದಲ್ಲಿ ಏನಾದರೂ ಜಾಗ ಇದ್ದರೆ ಅಲ್ಲೊಂದು ಕೃಷಿ ಹೊಂಡ ಮಾಡಿಕೊಂಡು ನೀರು ಫಸ್ಟ್ ಹೋಗಿ ಕೃಷಿ ಹೊಂಡಕ್ಕೆ ಹೋಗಿ ಅಲ್ಲಿಂದ ಸೋಸಿ ಇರ್ತಕ್ಕಂಥ ನೀರು ಬೋರಲ್ಲಿ ಬರ್ತಕ್ಕಂಥ ಒಂದು ವಿನ್ಯಾಸ ಮಾಡ್ಕೊಂಡ್ರೆ ಒಳ್ಳೆಯದು. ಆ ಜಮೀನ ಮೇಲೆ ಡಿಪೆಂಡ್ ಆಗುತ್ತೆ, ಆ ಟೆರೇನ್ ಹೆಂಗಿರ್ತದೆ, ಪಕ್ಕದಲ್ಲಿ ಕೆಲವು ಕಡೆ ಹಳ್ಳ ಕೊಳ್ಳ ಹೋಗುತ್ತೆ, ಅದಕ್ಕೆ ಒಂದು ಪೈಪ್ ಹಾಕೊಂಡ್ಬೇಕಾದ್ರೂ ತೊಗೊಂಡೋಗ್ಬೋದು. ಹಾಗಾಗಿ ಎಲ್ಲ ಬೋರ್ವೆಲ್ಗೂ ಒಂದೇ ಥರದ ಇಂಗು ಗುಂಡಿ ಅಂತ ಹೇಳಲಿಕ್ಕೆ ಬರಲ್ಲ. ನಾನು ಭೂಮಿಗೆ ಹೊಂದಿಕೊಳ್ಳುವಾಗ ಒಂದು 20 ಬಗೆಯ ಇಂಗು ಗುಂಡಿಗಳು ಮಾಡ್ತಾ ಇದ್ದೀವಿ.
ಈ ಕೆಲಸ ಮಾಡುವಾಗ ಕೂಡ ನನ್ನ ಹೊಲಕ್ಕೆ ಯಾವ ತರಹದ ಒಂದು ಇಂಗು ಗುಂಡಿ ರಚನೆ ಸೂಕ್ತ ಅನ್ನೋದನ್ನ ಮೊದಲು ಗಮನಿಸಿ
ಅದಕ್ಕೆ 4-6 ರೈತರು ನೋಡ್ಕೊಂಡ್ರೆ
ಮಾಡೋದು ಒಳ್ಳೇದು
ಅಂತ ನನ್ನ ಅಭಿಪ್ರಾಯ. ಬೋರ್ವೆಲ್ ಏನಾದರೂ ಸಿಲ್ಟಪ್ ಆಗಿ ಪಂಪಿಗೆ ತೊಂದರೆ ಆಯ್ತು ಅಂತಂದ್ರೆ ಪಂಪ್ ಪ್ರತಿ ಸರಿ ಸುಡ್ತಾ ಹೋಗುತ್ತೆ, ಬೋರ್ವೆಲ್ ಒಳಗೆ ಮರುಪೂರ್ಣ ಆಗಿರ್ತಕ್ಕಂಥ ನೀರು ಹೋಗುವಾಗ ಶುದ್ಧವಾದಂಥ ಬಿಳಿ ನೀರಾಗಿರಬೇಕು. ಯಾಕಂದ್ರೆ ನೀರಿನ ಸೆಲೆಗಳಲ್ಲಿರ್ತಕ್ಕಂಥ ಸಂದುಗಳು, ಅದು ಫ್ರ್ಯಾಕ್ಚರ್ಸ್ ಏನಂತೀವಲ್ಲ, ಅದು ಬ್ಲಾಕ್ ಮಾಡಬಾರ್ದು. ಮತ್ತು ಅಂತರ್ಜಲವನ್ನು ಕೆಡಿಸಬಾರ್ದು. ಕೆಲವೊಂದು ಪ್ರದೇಶದಲ್ಲಿ ಕೊಚ್ಚೆ ನೀರು, ಚರಂಡಿ ನೀರು ಹೋಗುತ್ತೆ, ಅಂಥದನ್ನ ಮರುಪೂರ್ಣ ಮಾಡಬಾರ್ದು. ಇಂಡಸ್ಟ್ರಿಗಳಿರ್ತದೆ, ಫ್ಯಾಕ್ಟ್ರಿಯಲ್ಲಿ ಕಲುಷಿತ ಇದೋಗುತ್ತೆ, ಅಂಥ ನೀರನ್ನು ಹೋಗಿ ನಾವು ಬೋರಲ್ಲಿ ಇಂಗಿಸ್ತೀವಿ ಅನ್ನೋದು ಅದು ಕೂಡ ತಪ್ಪು. ಹಾಗಾಗಿ ಜಮೀನಲ್ಲಿ ಹರಿದೋಗ್ತಕ್ಕಂಥ ನೀರು, ಬಣ್ಣದ ನೀರು ತೊಂದರೆ ಇಲ್ಲ, ಆದರೆ ಕಲುಷಿತ ನೀರು, ಫ್ಯಾಕ್ಟ್ರಿ ನೀರು, ಇಂಡಸ್ಟ್ರಿಯಲ್ ವೇಸ್ಟು ಅಂತ ಕಡೆ ಈ ಮರುಪೂರ್ಣ ಮಾಡಿಕೊಡೋದು.
ಈಗ ಕೊಳವೆ ಬಾವಿಗೆ ಜಲ ಮರುಪೂರ್ಣ ಮಾಡುವಂಥದ್ದು ತುಂಬ ಒಳ್ಳೆಯದು, ಲಾಭದಾಯಕ, ಎಲ್ಲವೂ ಸರಿ. ಮಾಡುವಾಗ ಒಂದಷ್ಟು ಎಚ್ಚರಿಕೆಯಿಂದ ಏನೇನು ಮಾಡಬೇಕು ಅದನ್ನೆಲ್ಲ ಕ್ರಮಬದ್ಧವಾಗಿ ಮಾಡಿದರೆ ಹೆಚ್ಚಿನ ಲಾಭ ಸಿಗುತ್ತೆ ಮತ್ತು ಅಂತರ್ಜಲಕ್ಕೂ ಕೂಡ ನಷ್ಟ ಆಗಲ್ಲ ಅಂತ. ತುಂಬಾ ಸಂತೋಷ ದೇವರಾಜ ರೆಡ್ಡಿ ಅವರೇ, ಇದುವರೆಗೆ ಕೊಳವೆ ಬಾವಿ ಜಲ ಮರುಪೂರಣದ ಬಗ್ಗೆ ತುಂಬಾ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀರಿ. ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
ನಮಸ್ಕಾರ.
ಚಾವಡಿ ನೀರಾದರೇನು, ಜೋಪಡಿ ನೀರಾದರೇನು, ಜೋಪಾನ ಮಾಡಿದರೆ ಸುಖ ಜೀವನಕ್ಕೆ ಸೋಪಾನವಾಗದೇನು?
ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ ಸರಣಿಯಲ್ಲಿ ಇದುವರೆಗೆ ಕೊಳವೆ ಬಾವಿ ಜಲ ಮರುಪೂರಣ ಈ ಕುರಿತು ಮಳೆ ನೀರು ಕೊಯ್ಲು ತಜ್ಞ ಎನ್ ಜೆ ದೇವರಾಜ ರೆಡ್ಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.
ಪ್ರಿಯ ಕೇಳುಗರೆ, ಈಗ ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ ಸರಣಿಯ 5ನೇ ಕಾರ್ಯಕ್ರಮದ ಅದೃಷ್ಟಶಾಲಿ ವಿಜೇತರು ಯಾರು ಅನ್ನೋದನ್ನ ತಿಳ್ಕೊಳ್ಳುವ ಸಮಯ. ಚಿತ್ರದುರ್ಗದಲ್ಲಿ ಕ್ರಮಬದ್ಧವಾಗಿ ಮಳೆ ನೀರು ಕೊಯ್ಲನ್ನ ಮೊದಲ ಬಾರಿಗೆ ಮಾಡಿದವರು ಯಾರು ಅನ್ನೋದು ನಮ್ಮ ಪ್ರಶ್ನೆಯಾಗಿತ್ತು. ಸರಿಯಾದ ಉತ್ತರ ಚಿತ್ರದುರ್ಗದ ಮೆದೆಹಳ್ಳಿ ರಸ್ತೆಯಲ್ಲಿರುವ ಶ್ರೀ ರಾಮತೀರ್ಥ ಮಠ ಅಂತ. ಬಹುತೇಕ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನೇ ಬರೆದಿದ್ದೀರಿ. ಅದರಲ್ಲಿ 3 ಮಂದಿ ಅದೃಷ್ಟಶಾಲಿ ಕೇಳುಗರನ್ನ ನಾವು ಆಯ್ಕೆ ಮಾಡಿದ್ದೀವಿ. ಅವ್ರು ಯಾರು ಅಂತ ಹೇಳಿ ಈಗ ನೋಡೋಣಂತೆ.
ಆರ್ ಕುಬೇರ, ಸನ್ ಆಫ್ ಸಿ ರಾಮಚಂದ್ರಪ್ಪ, ಚಿನ್ಮಯಿ ನಿಲಯ, ಜೋಗಿಮಟ್ಟಿ ರಸ್ತೆ 4ನೇ ಕ್ರಾಸ್, ಟೆಲಿಫೋನ್ ಎಕ್ಸ್ಚೇಂಜ್ ಹತ್ತಿರ, ಚಿತ್ರದುರ್ಗ ಜಿಲ್ಲೆ.
ಎಚ್ ಹೊನ್ನೂರಲಿ, ಸನ್ ಆಫ್ ಹಸನ್ ಸಾಬ್, ಹನುಮಂತಾಪುರ ಅಂಚೆ, ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆ.
ಶ್ರೀಮತಿ ಲೀಲಾ ಉಮೇಶ್, ಈಚಲನಾಗಿಯನಹಳ್ಳಿ, ಚಿಕ್ಕಪುರ ಅಂಚೆ, ಚಿತ್ರದುರ್ಗ.
ಎಲ್ಲ ವಿಜೇತರಿಗೂ ಅಭಿನಂದನೆಗಳು. ಇನ್ನು ಈ ಬಾರಿಯ ಪ್ರಶ್ನೆ. 30x40 ಅಳತೆಯ ಮನೆಯ ಮೇಲ್ಛಾವಣಿಯಿಂದ 1 ವರ್ಷದಲ್ಲಿ ಎಷ್ಟು ಮಳೆ ನೀರನ್ನು ಸಂಗ್ರಹಿಸಬಹುದು? ಪ್ರಶ್ನೆ ಇನ್ನೊಮ್ಮೆ. 30x40 ಅಳತೆಯ ಮನೆಯ ಮೇಲ್ಛಾವಣಿಯಿಂದ 1 ವರ್ಷದಲ್ಲಿ ಎಷ್ಟು ಮಳೆ ನೀರನ್ನು ಸಂಗ್ರಹಿಸಬಹುದು? ಗಮನಿಸಿ, ನಿಮ್ಮ ಉತ್ತರಗಳು ಮುಂದಿನ ಬುಧವಾರದ ಒಳಗೆ ನಮ್ಮನ್ನು ತಲುಪಬೇಕು.
ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ, ಆಕಾಶವಾಣಿ, ಕೆಳಗೋಟೆ, ಚಿತ್ರದುರ್ಗ. ಹೆಚ್ಚಿನ ಮಾಹಿತಿಗಾಗಿ ಎನ್ ಜೆ ದೇವರಾಜ ರೆಡ್ಡಿ, ಅಂತರ್ಜಲ ಹಾಗೂ ಮಳೆ ನೀರು ಕೊಯ್ಲು ತಜ್ಞರು, ಜಿಯೋ ರೈನ್ ವಾಟರ್ ಬೋರ್ಡ್ ಚಿತ್ರದುರ್ಗ. ದೂರವಾಣಿ 9448125498. ಮಾಯದಂಥ ಮಳೆ ತುಂಬಿ ತುಳುಕಲಿ ಇಳೆ. ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್, ಸಹಕಾರ ಎಸ್ ಉಷಾಲತಾ. ಮುಂದಿನ ವಾರ ಮತ್ತಿದೇ ಸಮಯಕ್ಕೆ ಮಾಯದಂತಹ ಮಳೆ ತುಂಬಿ ತುಳುಕಲಿ ಇಳೆ.
ಇಳಿದು ಬಾ ತಾಯಿ, ಇಳಿದು ಬಾ, ಇಳಿದು ಬಾ ತಾಯಿ, ಇಳಿದು ಬಾ.